ಪ್ರಿಯ ದೇಶಜನರೇ, ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಮುಖ್ಯ ವಿಷಯ ಬಹಳ ಸುಪ್ರಸಿದ್ಧವಾಗಿರುವಂಥ ವಿಷಯ ಏನೆಂದರೆ ಪ್ರಾರ್ಥನೆ. ಪ್ರಾರ್ಥನೆಯ ಬಗ್ಗೆ ನಾವು ಅನೇಕ ಸಂದೇಶಗಳನ್ನು ಕೇಳಿಸಿಕೊಂಡಿದ್ದೇವೆ, ಪ್ರಾರ್ಥನೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅನೇಕ ರೀತಿಯ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಕುಟುಂಬ ಪ್ರಾರ್ಥನೆ ಇರಬಹುದು, ಸಾಮೂಹಿಕ ಪ್ರಾರ್ಥನೆ ಇರಬಹುದು, ಉಪವಾಸ ಪ್ರಾರ್ಥನೆ ಇರಬಹುದು, ವೈಯಕ್ತಿಕ ಪ್ರಾರ್ಥನೆ ಇರಬಹುದು, ಹೀಗೆ ಅನೇಕ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಸರಿ, ಆದರೂ ಕ್ರೈಸ್ತ ಪ್ರಾರ್ಥನೆಯ ನಿಜವಾದ ತಿರುಳುವನ್ನು ಸ್ವಲ್ಪ ಹೊತ್ತು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡುವ. ಲೂಕನ ಬರೆದ ಸುವಾರ್ತೆ 11 ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಬಲ್ಪಟ್ಟದೆ, ಶಿಷ್ಯರು ಯೇಸುವಿನ ಬಳಿಗೆ ಬಂದು ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನೋಡ್ರಿ, ಶಿಷ್ಯರು ಯೇಸುವಿನ ಬಳಿಯಲ್ಲೇ ಇದ್ದಂಥವರು ಸುಮಾರು 3.5 ವರ್ಷಗಳ ಕಾಲ ಆತನೊಟ್ಟಿಗೆ ನಡೆದಾಡಿದರು, ಅದ್ಭುತಗಳನ್ನು ಮಾಡಿದರು, ಅದ್ಭುತಗಳನ್ನು ನೋಡಿದರು ಮತ್ತು ಯೇಸುವಿನ ಮಹಿಮೆಯನ್ನು ನೋಡಿದರು. ಹೀಗೆ ಎಲ್ಲವನ್ನ ಮಾಡಿದರೂ ಕೂಡ ಅವರು ಯೇಸುವಿನ ಬಳಿಗೆ ಬಂದು ಕೇಳ್ಕೊಳ್ತಾ ಇದ್ದಾರೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡೆಂಬುದಾಗಿ ಹೇಳುವುದನ್ನು ಕೇಳಿಸ್ಕೊಳ್ತಾರೆ. ಪ್ರಿಯರೇ, ಹಾಗಾದರೆ ಶಿಷ್ಯರು ಯೇಸುವಿನ ಬಳಿಗೆ ಇದ್ದಂಥವರೇ ಈ ಒಂದು ಕೋರಿಕೆಯನ್ನು ಕೇಳೋದಾದರೆ, ಇವತ್ತು ನಾವು ಕೂಡ ನಮ್ಮ ಪ್ರಾರ್ಥನೆಯನ್ನು ಪರಿಶೀಲಿಸುವಕ್ಕೋಸ್ಕರವಾಗಿ ಆತನ ಬಳಿಗೆ ಬಂದು ಕೇಳಿಸಿಕೊಳ್ಬೇಕಾಗಿದೆ, ಸ್ವಾಮಿ ನನಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡೆಂಬುದಾಗಿ. ಹೌದು, ಮತ್ತೆ ಅನ್ವರ್ ಸುವಾರ್ತೆ 6 ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಪ್ರಸಂಗ ಮಾಡುವಾಗ ಪ್ರಾರ್ಥನೆ ಬಗ್ಗೆ ಬಹಳ ಕೂಲಂಕುಷವಾಗಿ ಹೇಳ್ತಾನೆ, ಹೇಗೆ ಪ್ರಾರ್ಥನೆ ಮಾಡಬೇಕು ಮತ್ತು ಹೇಗೆ ಮಾಡಬಾರದು ಎಂಬುದಾಗಿ. ದೇವರ ವಾಕ್ಯದ ಅಲ್ಲಿ ಆ ಭಾಗ ಓದಿಕೊಳ್ಳುವಾಗ ಆತನು ಹೇಳ್ತಾನೆ, ಫರಿಸಾಯರಂತೆ ನೀವು ಮಾಡಬೇಡ್ರಿ, ಅವರು ಉದ್ದ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡ್ತಾರೆ, ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಹೇಳುತ್ತಾನೆ. ಹೀಗೆ ಇವರ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ, ಯಾಕೆಂದರೆ ಅವರು ಮಾಡಬೇಡಿರಿ, ಯಾಕೆಂದರೆ ಅವರು ತೋರಿಕೆಯ ಪ್ರಾರ್ಥನೆಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ ಎಂಬುದಾಗಿ ಯೇಸ್ವಾಮಿ ಜನರನ್ನು ಅಥವಾ ನಮ್ಮನ್ನು ಎಚ್ಚರ ಮಾಡ್ತಾ ಇದ್ದಾನೆ. ಮತ್ತು ಹಾಗೆ ಆತನ ಮುಂದೆ ಹೇಳುವಾಗ ಹೇಳ್ತಾನೆ, ನೀನಾದರೂ ಪ್ರಾರ್ಥನೆ ಮಾಡುವಾಗ ನೀನು ಏಕಾಂತವಾದ ಕೋಣೆಯೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡು ನೀನು ಪ್ರಾರ್ಥನೆ ಮಾಡೆಂಬುದಾಗಿ ದೇವರು ನಮ್ಮನ್ನು ಯೇಸ್ವಾಮಿ ನಮ್ಮನ್ನು ಉತ್ತೇಜನ ಮಾಡ್ತಾ ಇದ್ದಾನೆ. ಪ್ರಿಯರೇ, ಮತ್ತು ನಮ್ಮ ಪ್ರಾರ್ಥನೆಗಳನ್ನು ನಾವು ಗಮನಿಸುವಾಗ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳು ನನ್ನ ಸ್ವಂತ ಸಮಸ್ಯೆಗಳು, ನನ್ನ ಕುಟುಂಬದ ಸಮಸ್ಯೆಗಳು, ನಮ್ಮ ಸಂಬಂಧಗಳ ಸಮಸ್ಯೆಗಳು ಅಥವಾ ನಮಗೆ ಗೊತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಮಾತ್ರ ಕೇಂದ್ರೀಕೃತಗೊಂಡಿರ್ತಾರೆ. ಪ್ರಿಯರೇ, ಅನೇಕ ಬಾರಿ ನಾವು ಇದನ್ನ ಮೇಲೆ ಫೋಕಸ್ ಮಾಡ್ತೇವೆ ಹೊರತು ನಾವು ಇನ್ನೂ ದೊಡ್ಡದಾಗಿ ವಿಶಾಲವಾಗಿ ಆಲೋಚನೆ ಮಾಡುತ್ತಾ ದೇವರು ಬಯಸುವಂಥ ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಹೌದಲ್ಲವೇ? ಒಂದು ವೇಳೆ ಕಳೆದ 1 ಪ್ರಾರ್ಥನೆ ನಾವು ಗಮನಿಸುವುದಾದರೆ ನಮ್ಮ ಪ್ರಾರ್ಥನೆ ನಮಗೆ ಗೊತ್ತಾಗ್ತದೆ, ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ, ಹೊಸದಾಗೇನು ಪ್ರಾರ್ಥನೆ ಮಾಡಲಿಲ್ಲ, ಹೊಸದಾಗಿ ದೇವರನ್ನು ಕೇಳಿಕೊಳ್ಳಲಿಲ್ಲ, ದೇವರೇ ನಾನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ನಿನ್ನ ಚಿತ್ತ ಏನೆಂಬುದಾಗಿ ನಾವು ಅದನ್ನು ಬೇಡಿಕೊಳ್ಳಲಿಲ್ಲ. ಹೌದಲ್ಲವೋ? ಹಾಗಾದರೆ ನಾವು ಪ್ರಾರ್ಥನೆಯನ್ನು ಇವತ್ತು ನಾವು ಸರಿಪಡಿಸಿಕೊಳ್ಳುವುದಾದರೆ ಪ್ರಾರ್ಥನೆಯನ್ನು ಕಳಿಸಿಕೊಟ್ಟ ಕ್ರಿಸ್ತನ ಬಳಿಗೆ ಬರೋಣ. ಸ್ವಾಮಿ, ನಮಗೂ ಕೂಡ ನಿನ್ನ ಶಿಷ್ಯರಿಗೆ ನೀನು ತಿಳಿಸಿದ ಹಾಗೆ ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ಯಾಕಂದರೆ ನಮಗೆ ಗೊತ್ತಿರುವ ಹಾಗೆ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಆರಂಭ ಮಾಡ್ತೇವೆ. ಪರಲೋಕದಲ್ಲಿ ನಮ್ಮ ತಂದೆ ಎಂದು ಹೇಳುವಾಗ ಆ ನನ್ನ ತಂದೆ ಎಂಬ ಸಂಬಂಧ ನನ್ನಲ್ಲಿ ನೆಲೆಗೊಂಡಿರಬೇಕು. ಯಾಕಂದರೆ ಆ ಸಂಬಂಧ ಇಲ್ಲದೆ ಹೋದರೆ ಅದರ ಮುಂದೆ ಕೇಳುವಂಥ ಎಲ್ಲ ಮಾತುಗಳು ಕೇವಲ ಮಾತುಗಳಾಗಿ ಉಳಿಯುತ್ತೆ ಹೊರತು ಪ್ರಾರ್ಥನೆಯಾಗಿ ಆರಾಧನೆಯಾಗಿ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ತಂದೆಯೇ ಎಂದು ಹೇಳುವಾಗ ನಾವು ಮಕ್ಕಳಾಗಿ ಜೀವಿಸುವಂಥ ಒಂದು ಬಾಧ್ಯತೆಯನ್ನು ಅಥವಾ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಪ್ರಿಯರೇ, ಆ ಒಂದು ಹೊಣೆಗಾರಿಕೆ ನಮ್ಮನ್ನು ಇಲ್ಲದೆ ಹೋದರೆ, ನಾವು ಕ್ರಿಸ್ತನ ಮಕ್ಕಳಾಗಿ ಬಾಳದೇ ಹೋದರೆ ನಾವು ಆರಂಭದಲ್ಲಿಯೇ ತಪ್ಪಿ ಹೋಗುವಂಥ ಜನರಾಗಿದ್ದೇವೆ. ಪರಲೋಕ ನಮ್ಮ ತಂದೆ ಎಂದು ಹೇಳುವಾಗಲೇ ನಾವು ತಪ್ಪಿ ಹೋಗಿ ನಾವು ಮಕ್ಕಳಲ್ಲದೆ ಪ್ರಾರ್ಥನೆ ಮಾಡುವ ಸಂಗತಿ ಆಗುವುದು ಉಂಟು. ಪ್ರಿಯರೇ, ಆದ್ದರಿಂದ ನಾವು ನಮ್ಮನ್ನು, ನಮ್ಮ ಕುಟುಂಬವನ್ನು, ಕೇವಲ ನಮ್ಮ ಸಮಸ್ಯೆಯನ್ನು ಕೇಂದ್ರೀಕರಿಸುವಂಥ ಪ್ರಾರ್ಥನೆಯನ್ನು ಬಿಟ್ಟು ಸ್ವಲ್ಪ ದಾಟಿ ಮುಂದಕ್ಕೆ ಹೋಗಿ ನೋಡಬೇಕು. ಏನಂದರೆ ನಾವು ದೇವರ ರಾಜ್ಯದ ಮೇಲೆ ಕೇಂದ್ರೀಕರಿಸುವಂಥ ಪ್ರಾರ್ಥನೆಗಳನ್ನು ಮಾಡಬೇಕು. ಪ್ರಿಯರೇ, ಪೌಲನು ಬಹಳ ಶ್ರೇಷ್ಠ ಉದಾಹರಣೆ ಆಗಿದ್ದಾನೆ. ಪತ್ರಿಕೆಗಳಲ್ಲಿ ಓದಿಕೊಳ್ಳುವಾಗ ಪೌಲನು ಸುಮಾರು 21 ಪ್ರಾರ್ಥನೆಗಳ ಬಗ್ಗೆ ಬರೀತಾನೆ ಅಥವಾ ಹೇಳ್ತಾನೆ. ಆದರೆ ಅದರಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾತ್ರ ತನಗೋಸ್ಕರ ಕೇಳಿಕೊಳ್ತಾನೆ. 2 ಕೊರಿಂಥ 12:9 ಅಂಶದಲ್ಲಿ ಅವನು ಬೇಡಿಕೊಳ್ತಾನೆ. ಏನಂದರೆ ಅವನ ದೇಹದಲ್ಲಿ ಒಂದು ಶೂಲ ಇತ್ತು, ಅವನಿಗೆ ಬಹಳ ಕಷ್ಟವಾಗ್ತಾ ಇತ್ತು, ಒಂದು ಸಮಸ್ಯೆ. ಅದಕ್ಕೋಸ್ಕರವಾಗಿ ಅವನು ದೇವರನ್ನ ಬೇಡಿಕೊಳ್ತಾನೆ, ಸ್ವಾಮಿ ಈ ಒಂದು ಸಂಕಷ್ಟವನ್ನು ನನಗೆ ತೆಗೆದುಹಾಕೆಂಬುದಾಗಿ ಅವನು ಬೇಡಿಕೊಳ್ತಾನೆ. ಆದರೆ ದೇವರು ಆತನಿಗೆ ಕೊಟ್ಟ ಉತ್ತರ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳ್ತಾನೆ. ಪ್ರಿಯರೇ, ಹಾಗಾದರೆ ನಾವು ಪೌಲನಂತೆಯೇ ನಮ್ಮ ಪ್ರಾರ್ಥನೆಗಳು ನಮಗೋಸ್ಕರ ಮಾತ್ರ ಸೀಮಿತವಾಗದೆ ನಾವು ದೇವರ ರಾಜ್ಯಕ್ಕೋಸ್ಕರವಾಗಿ ಆತನ ಮಹಿಮೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದನ್ನು ನಾವು ಕಲಿತುಕೊಳ್ಳಬೇಕು. ಪ್ರಿಯರೇ, ಫಿಲಿಪ್ಪಿ 4 ಕೂಡ ನಮಗೆ ಗೊತ್ತಾಗುವ ಹಾಗೆ ನೀವು ಎಲ್ಲ ವಿಷಯಗಳಿಗಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಕೃತಜ್ಞತೆ ಮಾಡುತ್ತಾ ಪ್ರಾರ್ಥನೆ ಮಾಡಿರುವುದಾಗಿ ಹೇಳ್ತದೆ. ಫಿಲಿಪ್ಪಿ 4:6 ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಮಗೆ ಬೇಕಾದಂತೆ ತಿಳಿಯಪಡಿಸಿರಿ ಎಂಬುದಾಗಿ. ಹಾಗಾದರೆ ನಾವು ಮೊದಲಾಗಿ ನಾವು ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಆತನ ರಾಜ್ಯದ ಮಹಿಮೆಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಆತನ ರಾಜ್ಯದ ವಿಷಯವಾಗಿರುವಂಥ ಸಂಗತಿಗಳಿಗೆ ಪ್ರಾರ್ಥನೆ ಮಾಡಬೇಕು. ಆಗ ಮಾಡುವಾಗ ಅವುಗಳು ಕೂಡ ನಮಗೆ ಉಳಿದೆಲ್ಲವೂ ಕರ್ತನ ಕೊಡ್ತಾನೆ ಪ್ರಿಯರೇ. ಇದು ಆತನ ವಾಗ್ದಾನವಾಗಿದೆ. ಹಾಗಾದರೆ ಪ್ರಾರ್ಥನೆ ಮಾಡಿದ ಕಲಿಸಿದಾಗ ನಾವು ದೇವರನ್ನು ಬೇಡಿಕೊಳ್ಳುವ ಕಲಿತುಕೊಳ್ಳೋಣ, ಪ್ರಾರ್ಥನೆಯಲ್ಲಿ ಬೆಳೆಯೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.